आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ಬಿಜೆಪಿ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ನಮಸ್ಕಾರ, ನಾನು ರವೀಶ್ ಕುಮಾರ್. ಬಿಜೆಪಿಯ ಪ್ರಣಾಳಿಕೆಯು ಈಗ ಸಾರ್ವಜನಿಕವಾಗಿದೆ. ಯುವ ಮತದಾರರು ನಿರ್ಧಾರವನ್ನು ಎದುರಿಸುತ್ತಿದ್ದಾರೆ. ಅವರಿಗೆ ಇಂದು ಉದ್ಯೋಗ ಬೇಕೇ ಅಥವಾ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಭರವಸೆಯೇ? ಅವರು ತಕ್ಷಣದ ಉದ್ಯೋಗ ಅಥವಾ ದೂರದ ಕನಸುಗಳನ್ನು ಬಯಸುತ್ತಾರೆಯೇ? ನಿರುದ್ಯೋಗದ ಸಮಯದಲ್ಲಿ ಯಾವುದೇ ನಿಜವಾದ ಉದ್ಯೋಗದ ಕೊಡುಗೆಗಳು ಬರದಿದ್ದರೆ ಕೆಲಸದ ಕನಸು ಕೂಡ ಆಕರ್ಷಕವಾಗಿ ಕಾಣಿಸಬಹುದು. ಭಾರತದ ಯುವಕರು ಧಾರ್ಮಿಕ ಉತ್ಸಾಹ ಮತ್ತು ಬಲಿಷ್ಠ ರಾಷ್ಟ್ರದ ದೃಷ್ಟಿಕೋನದಿಂದ ಉತ್ತೇಜಿತರಾಗಿದ್ದಾರೆ. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಉದ್ಯೋಗಾವಕಾಶಗಳ ಭರವಸೆಗಳನ್ನು ಕಾಣಬಹುದು. ಆದಾಗ್ಯೂ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಯಾವುದೇ ನಿರ್ದಿಷ್ಟ ಉಲ್ಲೇಖವಿಲ್ಲ. ಪರೀಕ್ಷೆಯ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಉದ್ದೇಶಿತ ಕಾನೂನು ಮಾತ್ರ ಯುಪಿಯಲ್ಲಿ ಇಂತಹ ಸೋರಿಕೆಗಳು ಸಂಭವಿಸುತ್ತಿದ್ದರೂ ಅದರ 9ನೇ ವರ್ಷದಲ್ಲಿ ಮುಂಚೂಣಿಗೆ ಬಂದ ಪರಿಗಣನೆಯಾಗಿದೆ. ಬಿಜೆಪಿಯ ಸಂಕಲ್ಪ ಪತ್ರದಲ್ಲಿ ಮತ್ತು ಕ್ವೋಟ್ ಉದ್ಯೋಗ ಮತ್ತು ಕ್ವೋಟ್ ಎಂಬ ಪದದ ಬದಲಿಗೆ ಮತ್ತು ಕ್ವೋಟ್ ಉದ್ಯೋಗ ಅವಕಾಶಗಳು ಮತ್ತು ಕ್ವೋಟ್ ಎಂಬ ಪದವನ್ನು ನಿರ್ದಿಷ್ಟವಾಗಿ ಯುವಕರನ್ನು ಗುರಿಯಾಗಿಸಿಕೊಂಡು ಬಳಸಲಾಗಿದೆ. 1 ಕೋಟಿ ಉದ್ಯೋಗದ ಭರವಸೆ ನೀಡಿದ ಕಾಂಗ್ರೆಸ್ ಮತ್ತು ಆರ್ಜೆಡಿಗಿಂತ ಭಿನ್ನವಾಗಿ 2014ರಲ್ಲಿ 2 ಕೋಟಿ ಉದ್ಯೋಗಗಳ ಬಿಜೆಪಿಯ ಹಿಂದಿನ ಭರವಸೆ ಈ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿಲ್ಲ. ಬದಲಿಗೆ ವಿತ್ತ ಸಚಿವರು, ಪ್ರತಿಪಕ್ಷಗಳು ಕಾಂಕ್ರೀಟ್ ಮತ್ತು ವಿಶ್ವಾಸಾರ್ಹ ಉದ್ಯೋಗ ದತ್ತಾಂಶದ ಕೊರತೆಯನ್ನು ಟೀಕಿಸುತ್ತಾರೆ. ಇದರ ಹೊರತಾಗಿಯೂ ಮೋದಿ ಸರ್ಕಾರವು 10 ವರ್ಷಗಳಲ್ಲಿ ಉದ್ಯೋಗದ ಡೇಟಾವನ್ನು ಪಾರದರ್ಶಕವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ಸ್ಥಾಪಿಸಲು ವಿಫಲವಾಗಿದೆ. ಆದರೆ ಪ್ರತಿಪಕ್ಷಗಳು ವಿಶ್ವಾಸಾರ್ಹವಲ್ಲದ ದತ್ತಾಂಶವನ್ನು ಆರೋಪಿಸುತ್ತಿವೆ. ಉದ್ಯೋಗವನ್ನು ಎಣಿಸಲು ಕಾಂಕ್ರೀಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಯಾವುದೇ ಬದ್ಧತೆಯನ್ನು ಪ್ರಣಾಳಿಕೆ ಹೊಂದಿಲ್ಲ. ಪ್ರಣಾಳಿಕೆಯು ಭಾರತದ ಆರ್ಥಿಕತೆಯನ್ನು ವಿಶ್ವದ 3ನೇ ಅತಿ ದೊಡ್ಡದಾಗಿ ಮಾಡುವ ಭರವಸೆಗಳೊಂದಿಗೆ ದೊಡ್ಡ ಕನಸುಗಳನ್ನು ಹೊಂದಿದೆ. ಆದರೆ ಈ ಬೆಳವಣಿಗೆಯು ಉದ್ಯೋಗಕ್ಕೆ ಹೇಗೆ ಅನುವಾದಿಸುತ್ತದೆ ಎಂಬುದನ್ನು ಅದು ನಿರ್ದಿಷ್ಟಪಡಿಸಿಲ್ಲ. ಕಳೆದ ದಶಕದಲ್ಲಿ ಸ್ಕಿಲ್ ಇಂಡಿಯಾ, ಸ್ಮಾರ್ಟ್ ಸಿಟಿ, ಪಿಎಂ ವಿಶ್ವಕರ್ಮ ಮತ್ತು ಮುದ್ರಾದಂತಹ ಉಪಕ್ರಮಗಳಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಎಂಬುದನ್ನು ಬಿಜೆಪಿ ಸ್ಪಷ್ಟವಾಗಿ ವಿವರಿಸಬೇಕಿತ್ತು. ಪಾರದರ್ಶಕ ಪರೀಕ್ಷೆಗಳ ಮೂಲಕ ಲಕ್ಷಗಟ್ಟಲೆ ಯುವಕರು ಸರ್ಕಾರಿ ಉದ್ಯೋಗಗಳಿಗೆ ನೇಮಕಗೊಂಡಿದ್ದಾರೆ ಎಂದು ಪ್ರಣಾಳಿಕೆ ಹೇಳಿಕೊಂಡಿದ್ದರೂ ನಿಖರವಾದ ಅಂಕಿಅಂಶಗಳನ್ನು ನೀಡಲು ವಿಫಲವಾಗಿದೆ. ಸೃಷ್ಟಿಯಾಗುವ ಅವಕಾಶಗಳು ಯುವಜನರ ಕಲ್ಪನಾಶಕ್ತಿಯನ್ನು ಮೀರಿಸುತ್ತದೆ ಎಂಬ ಪ್ರಧಾನಿಯವರ ಮಾತು ಗಮನಾರ್ಹ. ಪ್ರಣಾಳಿಕೆಯು ಭಾರತವನ್ನು ವಿವಿಧ ಕ್ಷೇತ್ರಗಳಲ್ಲಿ ಜಾಗತಿಕ ಕೇಂದ್ರವಾಗಿ ರೂಪಿಸುತ್ತದೆ, ಯುವಕರಿಗೆ ಅಭೂತಪೂರ್ವ ಅವಕಾಶಗಳನ್ನು ನೀಡುತ್ತದೆ. ಆದಾಗ್ಯೂ ಈ ಉದ್ಯೋಗಾವಕಾಶಗಳು ಯಾವಾಗ ಮತ್ತು ಹೇಗೆ ಕಾರ್ಯರೂಪಕ್ಕೆ ಬರುತ್ತವೆ ಎಂಬುದು ಅಸ್ಪಷ್ಟವಾಗಿದೆ. ಕಳೆದ 10 ವರ್ಷಗಳಲ್ಲಿ ಉತ್ಪಾದನಾ ವಲಯದಲ್ಲಿನ ಉದ್ಯೋಗದ ಖಾತೆಯು ಗಮನಾರ್ಹವಾಗಿ ಗೈರುಹಾಜವಾಗಿದೆ. ಬದಲಿಗೆ ಭವ್ಯವಾದ ದೃಷ್ಟಿಕೋನಗಳೊಂದಿಗೆ ಬದಲಾಯಿಸಲಾಗಿದೆ. ಪ್ರತಿಯೊಂದು ಪಕ್ಷದ ಪ್ರಣಾಳಿಕೆಯು ಸಮಸ್ಯೆಗಳ ಬಗ್ಗೆ ಅದರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಬಿಜೆಪಿಯ ಪ್ರಣಾಳಿಕೆಯು ಯುವಕರ ಉದ್ಯೋಗದ ಆತಂಕಗಳ ಬಗ್ಗೆ ಕಾಳಜಿಯ ಕೊರತೆಯನ್ನು ಸೂಚಿಸುತ್ತದೆ. ಕಾಂಗ್ರೆಸ್, ಎಸ್ಪಿ, ತೃಣಮೂಲ ಕಾಂಗ್ರೆಸ್ ಮತ್ತು ಆರ್ಜೆಡಿಯಂತಹ ಪಕ್ಷಗಳು ಉದ್ಯೋಗದ ಮೇಲೆ ತಮ್ಮ ಪ್ರಚಾರವನ್ನು ಕೇಂದ್ರೀಕರಿಸುತ್ತಿವೆ. ಮೋದಿಯವರ ಆಳ್ವಿಕೆಯ ಅಡಿಯಲ್ಲಿ ಭಾರತದಲ್ಲಿ ಉದ್ಯೋಗದ ಸ್ಥಿತಿಯು ಕಡಿಮೆ ವೇತನದ ಉದ್ಯೋಗಗಳಿಂದ ನಿರೂಪಿಸಲ್ಪಟ್ಟಿದೆ. ಇದು ನಿರುದ್ಯೋಗ ಬೆಳವಣಿಗೆಯ ನಿರೂಪಣೆಯನ್ನು ನಿರ್ವಹಿಸುವ ಮುಖ್ಯವಾಹಿನಿಯ ಮಾಧ್ಯಮಗಳಿಂದ ವ್ಯಾಪಕವಾಗಿ ಪ್ರಸಾರವಾಗದಿದ್ದರೂ ಚೆನ್ನಾಗಿ ತಿಳಿದಿದೆ. ಸರಿ ತಪ್ಪುಗಳನ್ನು ವಿವೇಚಿಸಲು ಹೆಣಗಾಡುವ ಹಂತಕ್ಕೆ ಭಾರತವನ್ನು ದಾರಿ ತಪ್ಪಿಸಲಾಗಿದೆ. ಉದ್ಯೋಗ ಕುರಿತ ಇತ್ತೀಚಿನ ವರದಿಗಳು ಈ ವಿಷಯದ ಮೇಲೆ ಬೆಳಕು ಚೆಲ್ಲಿವೆ. dataforindia.com ಅಭಿಷೇಕ್ ವಾಗ್ಮಾರೆ ಅವರ ವರದಿಯು ಚೀನಾದಲ್ಲಿ 55% ಜನರು ಸಂಬಳದ ಹುದ್ದೆಗಳನ್ನು ಹೊಂದಿದ್ದಾರೆಂದು ಬಹಿರಂಗಪಡಿಸುತ್ತದೆ. ಆದರೆ ಭಾರತದಲ್ಲಿ ಕೇವಲ 20% ಜನರು ಮಾತ್ರ. ಶ್ರೀಲಂಕಾದಲ್ಲಿ ಈ ಅಂಕಿಅಂಶವು 58%ದಷ್ಟಿದ್ದರೆ ಅಮೆರಿಕಾದಲ್ಲಿ ಇದು 90%ವನ್ನು ಮೀರಿದೆ. ಸಂಬಳದ ಉದ್ಯೋಗಗಳು ಎಂದರೆ ವ್ಯಕ್ತಿಗಳು ಸ್ಥಿರವಾದ ಮಾಸಿಕ ಸಂಬಳವನ್ನು ಪಡೆಯುತ್ತಾರೆ. ಸಾಮಾನ್ಯವಾಗಿ ಉತ್ಪಾದನೆ, ಆರೋಗ್ಯ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಎಲ್ಲಾ ಸಂಬಳದ ಉದ್ಯೋಗಗಳು ಸಮಾನವಾಗಿಲ್ಲ ಎಂದು ವಾಗ್ಮಾರೆ ಗಮನಿಸುತ್ತಾರೆ. ಕೇವಲ 42%ದಷ್ಟು ಸಂಬಳದ ಕೆಲಸಗಾರರು ಒಪ್ಪಂದಗಳನ್ನು ಬರೆದಿದ್ದಾರೆ ಮತ್ತು ಕೇವಲ 53%ದಷ್ಟು ವೇತನ ಸಹಿತ ರಜೆಗೆ ಅರ್ಹರಾಗಿದ್ದಾರೆ. ಇತರರು ಈ ಪ್ರಯೋಜನವನ್ನು ಅನುಭವಿಸುವುದಿಲ್ಲ ಮತ್ತು ರಜೆ ತೆಗೆದುಕೊಳ್ಳುವುದಕ್ಕಾಗಿ ಅವರ ಸಂಬಳವನ್ನು ಕಡಿತಗೊಳಿಸಲಾಗುತ್ತದೆ. ಸಾಮಾಜಿಕ ಭದ್ರತೆಯ ಪರಿಸ್ಥಿತಿಯು ಇದೇ ರೀತಿ ಭೀಕರವಾಗಿದೆ. ಇದರ ಹೊರತಾಗಿಯೂ ಕೆಲವರು ಸತ್ಯವನ್ನು ನಿರ್ಲಕ್ಷಿಸಲು ಆಯ್ಕೆ ಮಾಡಬಹುದು. ಆದರೆ ಅಂಕಿಅಂಶಗಳು ಭಾರತದಲ್ಲಿ ಉದ್ಯೋಗಗಳ ಗುಣಮಟ್ಟವು ಕೆಳಮಟ್ಟದಲ್ಲಿದೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಹೆಚ್ಚಿನ ಉದ್ಯೋಗಗಳು ಅತಿಯಾದ ಕೆಲಸಕ್ಕೆ ಕಡಿಮೆ ವೇತನವನ್ನು ನೀಡುತ್ತವೆ. ಇದಕ್ಕಾಗಿಯೇ ಸರ್ಕಾರವು ಸ್ವತಂತ್ರವಾಗಿ ಈ ಡೇಟಾವನ್ನು ಸಂಗ್ರಹಿಸುವುದಿಲ್ಲ ಅಥವಾ ಪ್ರಕಟಿಸುವುದಿಲ್ಲ. ನಿಖರವಾದ ಮಾಹಿತಿಯನ್ನು ಒದಗಿಸದೆ ಅಂತಹ ಸಮೀಕ್ಷೆಗಳು ಮತ್ತು ಅಧ್ಯಯನಗಳನ್ನು ವಜಾಗೊಳಿಸಲು ಅವಕಾಶ ನೀಡುತ್ತದೆ. ಭಾರತದ ಉದ್ಯೋಗಿಗಳ ಸಂಖ್ಯೆ 58 ಕೋಟಿ, ಅದರಲ್ಲಿ 56 ಕೋಟಿ ಉದ್ಯೋಗಿಗಳು ಮತ್ತು 2 ಕೋಟಿ ನಿರುದ್ಯೋಗಿಗಳು ಎಂದು ವಾಗಮಾರೆ ವರದಿ ಹೇಳುತ್ತದೆ. ಕೃಷಿ ವಲಯವು ಇನ್ನೂ ಅರ್ಧದಷ್ಟು ಕಾರ್ಮಿಕರನ್ನು ನೇಮಿಸಿಕೊಂಡಿದೆ. 26 ಕೋಟಿ ಜನರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಬಿಜೆಪಿಯು ಹಲವಾರು ಪ್ರತಿಭಟನೆಗಳ ಹೊರತಾಗಿಯೂ ಕನಿಷ್ಠ ಬೆಂಬಲ ಬೆಲೆಯನ್ನು ಎಂಎಸ್ಪಿ ಖಾತರಿಪಡಿಸಲಿಲ್ಲ. ಹೆಚ್ಚುವರಿಯಾಗಿ 14 ಕೋಟಿ ಜನರು ಉದ್ಯಮದಲ್ಲಿ ಮತ್ತು 16 ಕೋಟಿ ಸೇವೆಗಳಲ್ಲಿ ಕೆಲಸ ಮಾಡುತ್ತಾರೆ. ಕೃಷಿಯನ್ನು ತೊರೆದವರಲ್ಲಿ 7.5 ಕೋಟಿ ಜನರು ನಿರ್ಮಾಣದಲ್ಲಿ ಮತ್ತು 6.5 ಕೋಟಿ ಜನರು ಉತ್ಪಾದನೆಯಲ್ಲಿ ಉದ್ಯೋಗ ಕಂಡುಕೊಂಡಿದ್ದಾರೆ. ಇದಕ್ಕಾಗಿಯೇ ಪ್ರಧಾನಮಂತ್ರಿಗಳು ರ್ಯಾಲಿಗಳಲ್ಲಿ ಉದ್ಯೋಗದ ಬಗ್ಗೆ ಮುಕ್ತವಾಗಿ ಚರ್ಚಿಸುವುದು ಅಪರೂಪ. ಉದಾಹರಣೆಗೆ, ಋಷಿಕೇಶದಲ್ಲಿ ಅವರು ಮಾಡಿದ ಭಾಷಣದಲ್ಲಿ ಅವರು ಪ್ರವಾಸೋದ್ಯಮ ಮತ್ತು ಸ್ಟಾರ್ಟ್ಅಪ್ಗಳನ್ನು ಉದ್ಯೋಗದ ಮೂಲಗಳಾಗಿ ಎತ್ತಿ ತೋರಿಸಿದರು. ಆದರೂ ಈ ಹೊಸ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯ ಡೇಟಾವನ್ನು ಒದಗಿಸಲು ಸರ್ಕಾರ ವಿಫಲವಾಗಿದೆ. ಮಾರ್ಚ್ 2024 ಇಂಟ್42 ನಡೆಸಿದ ಸಮೀಕ್ಷೆಯ ಪ್ರಕಾರ 130 ಸ್ಟಾರ್ಟ್ಅಪ್ಗಳು 2022 37,260 ಜನರನ್ನು ವಜಾಗೊಳಿಸಿವೆ ಮತ್ತು ಸ್ಟಾರ್ಟ್ಅಪ್ ಫಂಡಿಂಗ್ ಗಮನಾರ್ಹವಾಗಿ ಕಡಿಮೆಯಾಗಿದೆ. 2023 7 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಬಿಜೆಪಿಯು 2019 ಉದ್ಯೋಗ ಎಣಿಕೆಗಳನ್ನು ತಪ್ಪಿಸುತ್ತಿದೆ. ಪಾರದರ್ಶಕ ವ್ಯವಸ್ಥೆಯ ಕೊರತೆಯಿದೆ. ಕ್ಷೇತ್ರಗಳಾದ್ಯಂತ ಉದ್ಯೋಗದ ಡೇಟಾವನ್ನು ಸಂಗ್ರಹಿಸುವುದು. ಮೋದಿ ಸರ್ಕಾರವು ಸಕಾರಾತ್ಮಕ ಉದ್ಯೋಗದ ಡೇಟಾವನ್ನು ತೋರಿಸಲು ಹೊಂದಿದ್ದರೆ ಅದು ಖಂಡಿತವಾಗಿಯೂ ಎಲ್ಲಾ ರೀತಿಯ ಮಾಧ್ಯಮಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ನ ಇಂಡಿಯಾ ನಿರುದ್ಯೋಗ ವರದಿಯು ಭಾರತದ ನಿರುದ್ಯೋಗಿಗಳಲ್ಲಿ 83% ಯುವಕರು ಎಂದು ಎತ್ತಿ ತೋರಿಸುತ್ತದೆ. 2000 35% ನಿರುದ್ಯೋಗಿ ಯುವಕರು ಮಧ್ಯಂತರ ಹಂತದವರೆಗೆ ಶಿಕ್ಷಣವನ್ನು ಹೊಂದಿದ್ದರು. 2022 ಹೊತ್ತಿಗೆ ಈ ಅಂಕಿಅಂಶವು 65.7% ಏರಿತು. ಇದು ಮಧ್ಯಂತರ ಶಿಕ್ಷಣ ಹೊಂದಿರುವವರಲ್ಲಿ ನಿರುದ್ಯೋಗದ ತೀವ್ರ ಹೆಚ್ಚಳವನ್ನು ಸೂಚಿಸುತ್ತದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರಕಾರ ಜನವರಿಯ ಹೊತ್ತಿಗೆ 2023 ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಯುವಕರಲ್ಲಿ ನಿರುದ್ಯೋಗ ದರವು ವಿಶೇಷವಾಗಿ 20-34 ವರ್ಷ ವಯಸ್ಸಿನವರಲ್ಲಿ ಹೆಚ್ಚಾಗಿದೆ. 2022 ವೇಳೆಗೆ ರೈತರಿಗೆ ಹೇಗೆ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಭರವಸೆ ನೀಡಿದ್ದರೋ ಅದೇ ರೀತಿ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನವನ್ನು ಯುವಕರಿಗೆ ಈಗ ಭರವಸೆ ನೀಡಲಾಗುತ್ತಿದೆ. 25-29 ವರ್ಷ ವಯಸ್ಸಿನವರಲ್ಲಿ ನಿರುದ್ಯೋಗವು 42 ತಿಂಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ. ಇದು ನಿರುದ್ಯೋಗದ ಅತ್ಯುನ್ನತ ಮಟ್ಟವನ್ನು ಸೂಚಿಸುತ್ತದೆ. ಕಳೆದ 30 ತಿಂಗಳುಗಳಲ್ಲಿ 30-34 ವರ್ಷ ವಯಸ್ಸಿನ ಯುವಕರಲ್ಲಿ ಇದನ್ನು ಗಮನಿಸಲಾಗಿದೆ. ಉದ್ಯೋಗದ ಪರಿಸ್ಥಿತಿಗಳು, ಕಡಿಮೆ ಸಂಬಳದ ಉದ್ಯೋಗಗಳು ಮಾತ್ರ ಲಭ್ಯವಿರುವಾಗ ಬಡತನವನ್ನು ಹೇಗೆ ನಿರ್ಮೂಲನೆ ಮಾಡಲಾಗುತ್ತಿದೆ ಮತ್ತು ಯಾರ ಬಡತನವನ್ನು ಪರಿಹರಿಸಲಾಗುತ್ತಿದೆ ಎಂದು ಒಬ್ಬರು ಪ್ರಶ್ನಿಸಬೇಕು. ಹಾಗಾದರೆ ಇಂದಿನ ಭಾರತದಲ್ಲಿ ಯಾರು ನಿಜವಾಗಿಯೂ ಸಂತೋಷವಾಗಿರುತ್ತಾರೆ? ಮೋದಿ ಸರಕಾರವು ಕಳೆದ 10 ವರ್ಷಗಳಲ್ಲಿ ಬಡವರ ಕಲ್ಯಾಣದ ಬಗ್ಗೆ ನಿರಂತರವಾಗಿ ಮಾತನಾಡುತ್ತಿದೆ, ಆದರೆ ಶ್ರೀಮಂತರು ಮಾತ್ರ ಶ್ರೀಮಂತರಾಗಿದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ ಮಾತ್ರ ಸರ್ಕಾರವನ್ನು ಮತ್ತು ಕ್ವೋಟ್ ಸೂಟ್ ಬೂಟ್ ಮತ್ತು ಕ್ವೋಟ್ ಸರ್ಕಾರ ಎಂದು ಆರೋಪಿಸಿತು. ಆದರೆ ಈಗ ಹಲವಾರು ಗಣನೀಯ ಸಂಶೋಧನಾ ಅಧ್ಯಯನಗಳು ಮೋದಿಯವರ ಆಡಳಿತದಲ್ಲಿ ಕೋಟ್ಯಾಧಿಪತಿಗಳು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಂಬುದಕ್ಕೆ ಪುರಾವೆಗಳನ್ನು ಪ್ರಸ್ತುತಪಡಿಸುತ್ತವೆ. ಪ್ಯಾರಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿರುವ ವಿಶ್ವ ಅಸಮಾನತೆಯ ಪ್ರಯೋಗಾಲಯವು ಪ್ರಸ್ತುತ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಅಸಮಾನತೆಯನ್ನು ಹೊಂದಿದೆ ಎಂದು ಕಂಡುಹಿಡಿದಿದೆ ಎಂದು ನಿಮಗೆ ತಿಳಿದಿದೆಯೇ? ನಿತಿನ್ ಭಾರ್ತಿ, ಲ್ಯೂಕಾಸ್ ಚಾನ್ಸೆಲ್, ಅನ್ಮೋಲ್ ಸೋಮಂಚಿ ಮತ್ತು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಥಾಮಸ್ ಪಿಕೆಟ್ಟಿ ಅವರು ಭಾರತದಲ್ಲಿ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ 1922-2023 ಬಿಲಿಯನೇರ್ ರಾಜ್ನ ಉದಯ ಎಂಬ ಶೀರ್ಷಿಕೆಯ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಈ ಅಸಮಾನತೆಯ ವರದಿಯನ್ನು ಬಿಡುಗಡೆ ಮಾಡಿದಾಗ ಸರ್ಕಾರದ ಬೆಂಬಲಿತ ಅರ್ಥಶಾಸ್ತ್ರಜ್ಞರು ಅದನ್ನು ಟೀಕಿಸಿದರು. ಆದರೆ ಇಂದಿನ ಇಂಡಿಯನ್ ಎಕ್ಸ್ಪ್ರೆಸ್ ಆ ಎಲ್ಲ ಟೀಕೆಗಳನ್ನು ಪರಿಹರಿಸಿದೆ ಮತ್ತು ಅಸಮಾನತೆಯ ವರದಿಯನ್ನು ಸಿದ್ಧಪಡಿಸಿದ ಅರ್ಥಶಾಸ್ತ್ರಜ್ಞರು ತಮ್ಮ ವರದಿಯ ನಿಖರತೆಗೆ ನಿಂತಿರುವ ಟೀಕೆಗಳನ್ನು ನಿರಾಧಾರ ಎಂದು ತಳ್ಳಿಹಾಕಿದ್ದಾರೆ. ನೀವು ಓದಬಹುದು, ಭಾರತದಲ್ಲಿ ಆಳುವವರು ಶ್ರೀಮಂತರು ಮಾತ್ರವಲ್ಲ, ಕೋಟ್ಯಾಧಿಪತಿಗಳು. ಅವರ ಸಂಪತ್ತು ಮತ್ತು ಆಸ್ತಿ ಹಲವಾರು ಪಟ್ಟು ಹೆಚ್ಚುತ್ತಿದೆ. ಸ್ವಾತಂತ್ರ್ಯದ ನಂತರ ಅಸಮಾನತೆಯು ಅವನತಿಯತ್ತ ಸಾಗಿತ್ತು, ಆದರೆ 2000ರ ನಂತರ ಅದು ಗಗನಕ್ಕೇರಿದೆ. ಇಂದು ಮೋದಿಯವರ ಆಳ್ವಿಕೆಯಲ್ಲಿ ಅಸಮಾನತೆ ಬ್ರಿಟಿಷರ ಆಳ್ವಿಕೆಗಿಂತ ಹೆಚ್ಚಾಗಿದೆ. ಅಂದರೆ ಬಡವರು ಬಡವರು ಮತ್ತು ಶ್ರೀಮಂತರು ಶ್ರೀಮಂತರಾಗಿದ್ದಾರೆ. ನೀವು 20% ಜನಸಂಖ್ಯೆಯ ಸಂಪತ್ತನ್ನು ಒಟ್ಟುಗೂಡಿಸಿದರೆ ಅದು 1% ಕಡಿಮೆ. ರಾಹುಲ್ ಗಾಂಧಿಯವರ ಮಾತನ್ನು ಕೇಳಿ. ಭಾರತದ 22 ಶ್ರೀಮಂತರ ಬಳಿ 70 ಕೋಟಿ ಜನರ ಸಂಪತ್ತು ಇದೆ. ಒಂದೆಡೆ ಹಿಂದುಳಿದ ವರ್ಗದವರು, ದಲಿತರು, ಆದಿವಾಸಿಗಳು, ಬಡ ಸಾಮಾನ್ಯ ವರ್ಗದವರು ಸೇರಿದಂತೆ 70 ಕೋಟಿ ಜನರಿದ್ದರೆ ಇನ್ನೊಂದೆಡೆ 22 ಜನರಿದ್ದಾರೆ. ಈ 70 ಕೋಟಿ ಜನ ಏನು ಹೇಳುತ್ತಿದ್ದಾರೆ? ರೈತರು ಎಂಎಸ್ಪಿಗೆ ಬೇಡಿಕೆ ಇಡುತ್ತಿದ್ದಾರೆ, ಯುವಕರು ಉದ್ಯೋಗ ಕೇಳುತ್ತಿದ್ದಾರೆ, ಹಣದುಬ್ಬರದಿಂದ ರಕ್ಷಣೆಗಾಗಿ ಮಹಿಳೆಯರು ಮನವಿ ಮಾಡುತ್ತಿದ್ದಾರೆ. ಆದರೆ ಯಾರೂ ಕೇಳುತ್ತಿಲ್ಲ. ಸರ್ಕಾರವು ಮತ್ತು ಕ್ವೋಟ್ ಸೂಟ್ ಬೂಟ್ ಮತ್ತು ಕ್ವೋಟ್ ಸರ್ಕಾರವಾಗಿದೆ ಎಂದು ರಾಹುಲ್ ಗಾಂಧಿ ನಿರಂತರವಾಗಿ ಆರೋಪಿಸುತ್ತಾರೆ. ಅಲ್ಲಿ ಕೆಲವರು ಮಾತ್ರ ಶ್ರೀಮಂತರಾಗುತ್ತಿದ್ದಾರೆ ಮತ್ತು ಎಲ್ಲ ವ್ಯವಹಾರಗಳು ಕೆಲವು ಕೈಗಳಿಗೆ ಹೋಗುತ್ತಿವೆ. ಇದು ಹೊಸದಲ್ಲ. ಆಕ್ಸ್ಫ್ಯಾಮ್ನ ವರದಿಯು ಭಾರತದಲ್ಲಿ ಸಾಮಾನ್ಯ ಜನರ ಆದಾಯವು ಹೆಚ್ಚಾಗುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ ಮತ್ತು ಎಲ್ಲಾ ಸಂಪತ್ತು ಜನಸಂಖ್ಯೆಯ 1% ಸಂಗ್ರಹವಾಗುತ್ತಿದೆ ಎಂದು ವರ್ಷಗಳಿಂದ ಹೇಳುತ್ತಿದೆ. ಇದರರ್ಥ ಸಮಾಜದಲ್ಲಿ ಅಸಮಾನತೆ ಮತ್ತು ಬಡತನವು ಅಪಾಯಕಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ಏಪ್ರಿಲ್ 2023ರಲ್ಲಿ ಬಿಡುಗಡೆಯಾದ ಆಕ್ಸ್ಫ್ಯಾಮ್ ವರದಿಯ ಪ್ರಕಾರ ಭಾರತದಲ್ಲಿನ 5% ಜನರು ದೇಶದ ಸಂಪತ್ತಿನ 60% ಅನ್ನು ಹೊಂದಿದ್ದಾರೆ. ಈ ಸಂಪತ್ತಿನ ಮೇಲೆ 2% ತೆರಿಗೆಯನ್ನು ವಿಧಿಸುವುದರಿಂದ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಭಾರತೀಯರಿಗೆ 3 ವರ್ಷಗಳ ಆಹಾರಕ್ಕಾಗಿ ನಿಧಿಯನ್ನು ನೀಡಬಹುದು ಎಂದು ವರದಿ ಸೂಚಿಸಿದೆ. ನಾನು ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯಿಂದ PLFS ಸರ್ಕಾರಿ ಅಂಕಿಅಂಶವನ್ನು ನೀಡುತ್ತೇನೆ. 2019-20 ಅಂಕಿಅಂಶಗಳು ಈ ದೇಶದಲ್ಲಿ ತಿಂಗಳಿಗೆ 25,000 ರೂಪಾಯಿಗಳನ್ನು ಗಳಿಸುವ ಯಾರಾದರೂ 10% ಜನರೊಳಗೆ ಬರುತ್ತಾರೆ ಎಂದು ತೋರಿಸುತ್ತದೆ. ಇದು ದೇಶದ ಜನತೆಯ ಆದಾಯದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಶ್ರೀಸಾಮಾನ್ಯನ ಆರ್ಥಿಕ ಶಕ್ತಿ ನಾಶವಾಗಿದೆ ಮತ್ತು ಇನ್ನೂ ಭಾರತವು 3ನೇ ಅತಿದೊಡ್ಡ ಆರ್ಥಿಕತೆಯ ಕನಸನ್ನು ಮಾರಾಟ ಮಾಡುತ್ತಿದೆ. ಥಾಮಸ್ ಪಿಕೆಟ್ಟಿ, ಲ್ಯೂಕಾಸ್ ಚಾನ್ಸೆಲ್, ಅನ್ಮೋಲ್ ಸೋಮಂಚಿ ಮತ್ತು ನಿತಿನ್ ಭಾರ್ತಿಯವರು ತಮ್ಮ ವರದಿಯಲ್ಲಿ 2022-23ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ 22.6% ಕೇವಲ 1% ಜನಸಂಖ್ಯೆಗೆ ಮಾತ್ರ ಹೋಗಿದೆ ಎಂದು ಹೇಳಿದ್ದಾರೆ. ಇದರರ್ಥ ನಮ್ಮಂತಹವರ ಶ್ರಮದಿಂದ ಉತ್ಪತ್ತಿಯಾಗುವ ಸಂಪತ್ತಿನ ಗಮನಾರ್ಹ ಭಾಗವು ಕೇವಲ 1% ಹೋಗುತ್ತದೆ. 2022-23ರಲ್ಲಿ ಭಾರತದಲ್ಲಿನ 1% ಜನರು ದೇಶದ ಸಂಪತ್ತಿನ 40.1% ಹೊಂದಿದ್ದಾರೆ. ಇದು ಐತಿಹಾಸಿಕವಾಗಿ ಹೆಚ್ಚಿನ ಅಂಕಿಅಂಶವಾಗಿದೆ. 1961ರಲ್ಲಿ ಕೇವಲ 13% ಆದಾಯವು 1% ಹೋಯಿತು. ಭಾರತವನ್ನು ಕೋಟ್ಯಾಧಿಪತಿಗಳು ಆಳುತ್ತಿದ್ದಾರೆ ಎಂದು ಪ್ಯಾರಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೇಳಿದೆ. ಅವರ ವರದಿಯ ಪ್ರಕಾರ ಭಾರತದಲ್ಲಿನ 1% ಜನರು ವಿಶ್ವದ ಯಾವುದೇ ದೇಶಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಿದ್ದಾರೆ. ಇದು ಇತರ ದೇಶಗಳಿಗಿಂತ ಭಾರತದಲ್ಲಿ ಅಸಮಾನತೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಸೂಚಿಸುತ್ತದೆ. ಕಳೆದ ವಾರ ಡೆಲಾಯ್ಟ್ ಸಮೀಕ್ಷೆಯ ಪ್ರಕಾರ ಕಂಪನಿಯ ಸಿಇಒಗಳ ಸಂಬಳವು ಕಳೆದ 4 ವರ್ಷಗಳಲ್ಲಿ ಸರಾಸರಿ 40% ಹೆಚ್ಚಾಗಿದೆ ಎಂದು ಮಿಂಟ್ ವರದಿ ಮಾಡಿದೆ. ಕೋವಿಡ್ಗಿಂತ ಮೊದಲು ಸಿಇಒನ ಸರಾಸರಿ ಆದಾಯವು ಈಗಿರುವುದಕ್ಕಿಂತ 40% ಕಡಿಮೆಯಾಗಿದೆ. 2024ರಲ್ಲಿ ಸರಾಸರಿ ಸಿಇಒ ಆದಾಯವು 13.8 ಕೋಟಿ ರೂಪಾಯಿ. ಈ ವರದಿಯು 400 ಕಂಪನಿಗಳನ್ನು ವಿಶ್ಲೇಷಿಸಿದೆ ಮತ್ತು ಕಳೆದ 4 ವರ್ಷಗಳಲ್ಲಿ 20 ಕೋಟಿಗಿಂತ ಹೆಚ್ಚು ಆದಾಯವನ್ನು ಗಳಿಸುವ ಸಿಇಒಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಎಂದು ಬಹಿರಂಗಪಡಿಸಿದೆ. ಡಿಸೆಂಬರ್ 2023ರಲ್ಲಿ ಎಕನಾಮಿಕ್ಸ್ ಟೈಮ್ಸ್ನಲ್ಲಿ ಅಲೇಖ್ ಆಂಗ್ರೆ ಮತ್ತು ಪ್ರಿಯಾಂಕಾ ಸಾಲ್ವೆ ಅವರು ಪ್ರಕಟಿಸಿದ ವರದಿಯೊಂದಿಗೆ ಇದನ್ನು ವ್ಯತಿರಿಕ್ತಗೊಳಿಸಿ. ನಿಫ್ಟಿ 500ರಲ್ಲಿನ ಕಂಪನಿಗಳನ್ನು ವಿಶ್ಲೇಷಿಸಿದ ನಂತರ ಕಳೆದ 5 ವರ್ಷಗಳಲ್ಲಿ ಐಟಿ ಮತ್ತು ಉತ್ಪಾದನಾ ಕಂಪನಿಗಳಲ್ಲಿ ಕಾರ್ಮಿಕ ವೆಚ್ಚಗಳು ಕಡಿಮೆಯಾಗಿವೆ ಅಥವಾ ಒಂದೇ ಆಗಿವೆ ಎಂದು ಅವರು ಕಂಡುಕೊಂಡರು. ಹಣದುಬ್ಬರಕ್ಕೆ ಅನುಗುಣವಾಗಿ ವೇತನಗಳು ಮತ್ತು ಸಂಬಳಗಳು ಹೆಚ್ಚಿಲ್ಲ. ಇದರಿಂದಾಗಿ ಹೆಚ್ಚಿನ ಉದ್ಯೋಗಿಗಳು ಖರ್ಚುಗಳನ್ನು ಪೂರೈಸಲು ಸಾಲವನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದಾಗಿ ಅಸುರಕ್ಷಿತ ಸಾಲಗಳ ಸಮಸ್ಯೆ ಹೆಚ್ಚಾಗುತ್ತದೆ. ಕಂಪನಿಗಳ ಒಳಗೆ ಹೆಚ್ಚಿನ ಉದ್ಯೋಗಿಗಳಿಗೆ ಸಂಬಳದ ಹೆಚ್ಚಳವು ಸ್ಥಗಿತಗೊಂಡಿದೆ ಎಂದು ಇದು ಸೂಚಿಸುತ್ತದೆ. ಉನ್ನತ ಸ್ಥಾನದಲ್ಲಿರುವವರು ಮಾತ್ರ ಹೆಚ್ಚಳವನ್ನು ನೋಡುತ್ತಾರೆ. ಇದಲ್ಲದೆ ನೀವು ಧರ್ಮ ಅಥವಾ ದೇವಾಲಯಗಳ ಆಧಾರದ ಮೇಲೆ ಮತ ಚಲಾಯಿಸುತ್ತಿದ್ದರೆ ನೀವು ನಿರ್ಣಾಯಕ ಆರ್ಥಿಕ ಸಮಸ್ಯೆಗಳನ್ನು ಕಡೆಗಣಿಸುತ್ತೀರಿ. ಕಂಪನಿಗಳು ಹಣದ ಕೊರತೆಯಿದೆ ಎಂದು ಹೇಳಿಕೊಂಡಾಗ ಅವರು ಬಿಜೆಪಿಗೆ 100 ಕೋಟಿ ದೇಣಿಗೆ ಏಕೆ ನೀಡುತ್ತಾರೆ ಅಥವಾ ರಾಜಕೀಯ ಪಕ್ಷವು ತಿಳಿದಿರುವ ಮೂಲಗಳಿಂದ ಸುಮಾರು 13,000 ಕೋಟಿಗಳಷ್ಟು ದೇಣಿಗೆಯನ್ನು ಹೇಗೆ ಸಂಗ್ರಹಿಸಿದೆ ಎಂಬ ಪ್ರಶ್ನೆಗಳನ್ನು ಎತ್ತಬೇಕು. ಇಂದಿನ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ನಿತಿನ್ ಭಾರ್ತಿ, ಲ್ಯೂಕಾಸ್ ಚಾನ್ಸೆಲ್, ಅನ್ಮೋಲ್ ಸೋಮಂಚಿ ಮತ್ತು ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತ ಥಾಮಸ್ ಪಿಕೆಟ್ಟಿ ಅವರು ಸರ್ಕಾರಿ ಸಮೀಕ್ಷೆಯ ಅಂಕಿಅಂಶಗಳ ಆಧಾರದ ಮೇಲೆ 2015-16 ಮತ್ತು 2020-21 ನಡುವೆ 50% ಆದಾಯವನ್ನು ಎತ್ತಿ ತೋರಿಸಿದ್ದಾರೆ. ಜನಸಂಖ್ಯೆಯು 14.4%ದಿಂದ 9.8%ಕ್ಕೆ ತೀವ್ರವಾಗಿ ಕುಸಿದಿದೆ. ಇದು ಭಾರತೀಯ ಜನಸಮೂಹದ ಭೀಕರ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಕಸಿದುಕೊಂಡಿದೆ. ನಿರುದ್ಯೋಗಕ್ಕೆ ಪರಿಹಾರವಾಗಿ ಮುದ್ರಾ ಸಾಲ ಮತ್ತು ಸ್ವಯಂ ಉದ್ಯೋಗಕ್ಕೆ ಮೋದಿ ಸರಕಾರ ಒತ್ತು ನೀಡಿದೆ. ಆದಾಗ್ಯೂ ಏಪ್ರಿಲ್ 2023 ಹಿಂದೂ ಬ್ಯುಸಿನೆಸ್ ಲೈನ್ನಲ್ಲಿ ಜಯತಿ ಘೋಷ್ ಮತ್ತು ಸಿಪಿ ಚಂದ್ರಶೇಖರ್ ಅವರ ವರದಿಗಳು ಸ್ವಯಂ ಉದ್ಯೋಗದಲ್ಲಿರುವವರು ತಮ್ಮ ಆದ್ಯತೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿಲ್ಲ ಆದರೆ ಅವಶ್ಯಕತೆಯಿಂದಾಗಿ ಏಪ್ರಿಲ್ ಮತ್ತು ಜೂನ್ 2019 ನಡುವೆ ಅವರು ಗಳಿಸಿದ್ದಕ್ಕಿಂತ ಕಡಿಮೆ ಆದಾಯವನ್ನು ಪಡೆಯುತ್ತಿದ್ದಾರೆ ಎಂದು ಸೂಚಿಸುತ್ತದೆ. ಜಯತಿ ಘೋಷ್ ಅವರ ಹೇಳಿಕೆಯಲ್ಲಿ ವರದಿಯು ನಿಜವಾದ ಸಮಸ್ಯೆಯೆಂದರೆ ಕೇವಲ ಉದ್ಯೋಗವಲ್ಲ ಆದರೆ ಉದ್ಯೋಗದಲ್ಲಿರುವವರ ಆದಾಯವು ಕುಂಠಿತವಾಗುವುದು ಅಥವಾ ಕಡಿಮೆಯಾಗುವುದು ಉಳಿಸಲು ಅಸಮರ್ಥತೆಗೆ ಕಾರಣವಾಗುತ್ತದೆ ಎಂದು ಒತ್ತಿಹೇಳುತ್ತದೆ. ಸೆಪ್ಟೆಂಬರ್ 2023 ರಿಸರ್ವ್ ಬ್ಯಾಂಕ್ ಮಾಹಿತಿಯು ಹಣಕಾಸು ವರ್ಷದಲ್ಲಿ 2023 ಆರ್ಥಿಕ ವರ್ಷದಲ್ಲಿ ಮನೆಯ ಉಳಿತಾಯವು 50 ವರ್ಷಗಳಲ್ಲಿ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ. 2022 ಜಿಡಿಪಿಯ 7.2%ದಿಂದ 5.1% ಇಳಿಯುತ್ತದೆ. ಪಿಎಲ್ಎಫ್ಎಸ್ 2022-23 ಪ್ರಕಾರ 24.6% ಗ್ರಾಮೀಣ ಉದ್ಯೋಗಿಗಳು ಗಳಿಸುತ್ತಾರೆ ದಿನಕ್ಕೆ 100 ರೂಪಾಯಿಕ್ಕಿಂತ ಕಡಿಮೆ ಮತ್ತು 10% ನಗರ ಉದ್ಯೋಗಿಗಳು ಇದೇ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ಇದು ವ್ಯಾಪಕ ಆರ್ಥಿಕ ಸಂಕಷ್ಟವನ್ನು ಎತ್ತಿ ತೋರಿಸುತ್ತದೆ. ಕಾರ್ಮಿಕರು ಅಂದರೆ ನಗರಗಳಲ್ಲಿ ಕೆಲಸ ಮಾಡುವ ಜನರು 100 ರೂಪಾಯಿಗಿಂತ ಕಡಿಮೆ ಗಳಿಸುತ್ತಾರೆ. ಸಂತೋಷ್ ಮೆಹ್ರೋತ್ರಾ ತಮ್ಮ ಲೇಖನದಲ್ಲಿ 2020-2023 ಅವಧಿಯಲ್ಲಿ ಕೇವಲ 3 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ 5 ಕೋಟಿ ಜನರು ವೇತನರಹಿತ ಕುಟುಂಬ ವರ್ಗಕ್ಕೆ ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರು ಹೆಚ್ಚುವರಿಯಾಗಿ ನಗರ ಪ್ರದೇಶಗಳಲ್ಲಿ 50 ಲಕ್ಷ ಜನರು ಈ ವರ್ಗಕ್ಕೆ ಸೇರಿದ್ದಾರೆ. ನಿಮ್ಮ ಜೇಬು ಖಾಲಿಯಾಗಿದೆ, ನಿಮ್ಮ ಮುಖವು ಕೆಳಮಟ್ಟದಲ್ಲಿದೆ ಎಂದು ನಾಯಕನಿಗೆ ತಿಳಿದಿದೆ. ಆದ್ದರಿಂದ ಅವನು ನಿಮ್ಮಲ್ಲಿ ಹೆಮ್ಮೆಯನ್ನು ತುಂಬುವಂತೆ ಧರ್ಮದ ಹೆಸರಿನಲ್ಲಿ ಹೆಮ್ಮೆಯಿಂದ ತುಂಬುತ್ತಾನೆ. ಪ್ರಧಾನಿಯವರ ಮಾತು ಕೇಳಿ ಮತ್ತು ಕ್ವೋಟ್: ಇಂದು ದೇಶದ ದಿಕ್ಕು ನೋಡು, ಕಾಂಗ್ರೆಸ್ ಭಾಷೆ ನೋಡು. ಇಂದು ವಿಶ್ವದಲ್ಲಿ ಭಾರತದ ಮಾನ ಗೌರವ ಹೆಚ್ಚುತ್ತಿದೆ. ಹೆಚ್ಚುತ್ತಿದೆಯೋ ಇಲ್ಲವೋ, ಭಾರತದ ಹೆಸರು ಮಾಡಲಾಗುತ್ತಿದೆಯೇ? ಜಗತ್ತು ಭಾರತದ ಹೆಮ್ಮೆ ಹೆಚ್ಚುತ್ತಿದೆಯೇ ಅಥವಾ ಇಲ್ಲವೇ? 14 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಯೋಜನೆಗೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಸರ್ಕಾರ ಹೇಳಿಕೊಂಡಿದೆ. 34 ಕೋಟಿಗೂ ಹೆಚ್ಚು ಜನರು ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆದಿದ್ದಾರೆ. 50 ಕೋಟಿ ಜನರು ಜನ್ಧನ್ ಖಾತೆಗಳನ್ನು ಹೊಂದಿದ್ದಾರೆ. ಇದನ್ನು ಹಣಕಾಸು ಸೇರ್ಪಡೆ ಯೋಜನೆ ಎಂದು ಕರೆಯಲಾಗುತ್ತದೆ. ಆದರೆ ಜನರ ಖಾತೆಗಳಲ್ಲಿ ಹಣವಿಲ್ಲದಿದ್ದರೆ, ಮಾಸಿಕ ಗಳಿಕೆಯಲ್ಲಿ ಉಳಿತಾಯವಿಲ್ಲದಿದ್ದರೆ, ಕೇವಲ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆರ್ಥಿಕ ಸೇರ್ಪಡೆ ಸಂಭವಿಸುತ್ತದೆಯೇ? ಎಷ್ಟೊಂದು ಯೋಜನೆಗಳ ಲೆಕ್ಕವಿದೆ, ಇನ್ನೂ ಉದ್ಯೋಗದ ಲೆಕ್ಕವಿಲ್ಲ. ಜನರ ಆದಾಯದ ಅಂಕಿಅಂಶಗಳಿಲ್ಲ, ನಿಜವಾದ ಮುಖವನ್ನು ತೋರಿಸುವ ಚಿತ್ರವಿಲ್ಲ. ನೀವು ಹೆಮ್ಮೆಯಿಂದ ಬಿಗಿಯಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಬಿಗಿಯಾಗಿರಿ, ನಾವು 2047 ಬಿಗಿಯಾಗಿ ಉಳಿಯಬೇಕು ಮತ್ತು ಅದನ್ನು ನಿರ್ವಹಿಸಬೇಕು. ನಮಸ್ಕಾರ, ನಾನು ರವೀಶ್ ಕುಮಾರ್.